ಆಕಾಶವಾಣಿ. ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರವನ್ನುದ್ದೇಶಿಸಿ ಮಾಡಿದ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದಾಳದ ಮಾತು. ಅನುವಾದಿಸಿ ಓದುವವರು ಅಬ್ದುಲ್ ರೆಹಮಾನ್ ಪಾಷ.
ನನ್ನ ಪ್ರೀತಿಯ ದೇಶಬಾಂಧವರೇ, ನಿಮಗೆಲ್ಲ ನಮಸ್ಕಾರ. ಮತ್ತೊಮ್ಮೆ ಮನದ ಮಾತಿನ ಮೂಲಕ ನಿಮ್ಮನ್ನೆಲ್ಲ ಭೇಟಿ ಮಾಡುವ ಅವಕಾಶ ನನಗೆ ಸಿಕ್ಕಿದೆ. ಇವತ್ತು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ 5ನೇ ಏಕದಿನ ಕ್ರಿಕೆಟ್ ಪಂದ್ಯ ಮುಂಬೈನಲ್ಲಿ ನಡೀತಾ ಇದೆ. ಈ ಸರಣಿಗೆ ಗಾಂಧಿ ಮಂಡೇಲಾ ಸರಣಿ ಅಂತ ಹೆಸರಿಡಲಾಗಿದೆ. ಸರಣಿ ಈ ಹೊತ್ತಿಗೆ ರೋಮಾಂಚನದ ಹಂತವನ್ನು ತಲುಪಿದೆ. ಎರಡೂ ತಂಡಗಳು ಎರಡೆರಡು ಪಂದ್ಯಗಳನ್ನು ಗೆದ್ದಿದ್ದಾರೆ. ಕೊನೆಯ ಪಂದ್ಯ ಅತ್ಯಂತ ಮಹತ್ವವನ್ನು ಪಡೆದಿದೆ. ಎಲ್ಲ ಆಟಗಾರರಿಗೆ ನನ್ನ ಶುಭ ಹಾರೈಕೆಗಳು. ಇವತ್ತು ನಾನು ಆಕಾಶವಾಣಿಯ ಕಣ್ಣೂರು ಕೇಂದ್ರದ ನನ್ನ ಸ್ನೇಹಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ನಾನು ಮನ್ ಕಿ ಬಾತ್ ಆರಂಭ ಮಾಡಿದಾಗ ಅನೇಕ ಜನ ಅದರಲ್ಲಿ ಭಾಗವಹಿಸ್ತಾ ಹೋದರು. ಕೇರಳದ 12ನೇ ತರಗತಿಯ ವಿದ್ಯಾರ್ಥಿನಿ ಶ್ರದ್ಧಾ ಥಾಂಬನ್ ಕೂಡ ತನ್ನದೇ ಆದ ರೀತಿಯಲ್ಲಿ ಇದರಲ್ಲಿ ಕೈಜೋಡಿಸಿದ್ದಾರೆ. ಕಣ್ಣೂರು ಆಕಾಶವಾಣಿ ಕೇಂದ್ರದವರು ಆಕೆಯನ್ನು ಕರೆದು ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. 12ನೇ ತರಗತಿಯ ಈ ವಿದ್ಯಾರ್ಥಿನಿ ಜಾಗೃತಿಯ ಈ ಪ್ರಯತ್ನವನ್ನು ಕಣ್ಣೂರಿನ ಆಕಾಶವಾಣಿ ಕೇಂದ್ರದವರು ಅಭಿನಂದಿಸಿದ್ದಾರೆ. ದೇಶದ ವಿವಿಧ ಆಕಾಶವಾಣಿ ಕೇಂದ್ರಗಳು ತಮ್ಮ ತಮ್ಮ ಪ್ರದೇಶಗಳಲ್ಲಿ ನಡೀತಾ ಇರೋ ಜಾಗೃತಿ ಕಾರ್ಯಕ್ರಮಗಳತ್ತ ಹೆಚ್ಚು ಗಮನ ಹರಿಸಿದರೆ ಜನರ ಸಹಭಾಗಿತ್ವದಿಂದ ದೇಶವನ್ನು ನಡೆಸುವ ನಮ್ಮ ಪ್ರಯತ್ನಕ್ಕೆ ಹೆಚ್ಚಿನ ಬಲ ದೊರೆಯುತ್ತೆ. ಇನ್ನೊಂದು ವಿಚಾರಕ್ಕಾಗಿ ನಾನು ಕೇರಳದ ಕುರಿತು ಮಾತಾಡಬೇಕಾಗಿದೆ. ಕೇರಳದ ಚಿತ್ತೂರಿನ ಹಿರಿಯ ಪ್ರಾಥಮಿಕ ಶಾಲೆಯೊಂದರ ಮಕ್ಕಳು ನನಗೊಂದು ಪತ್ರವನ್ನು ಬರೆದಿದ್ದಾರೆ. ಇದೊಂದು ವಿಶೇಷವಾದ ಪತ್ರ. ಇದರಲ್ಲಿ ವಿದ್ಯಾರ್ಥಿನಿಯರು ಒಂದು ದೊಡ್ಡ ಬಟ್ಟೆಯ ಮೇಲೆ ತಮ್ಮ ಹೆಬ್ಬೆರಳಿನ ಗುರುತಿನಿಂದ ಭಾರತ ಮಾತೆಯ ಚಿತ್ರವನ್ನು ರಚಿಸಿದ್ದಾರೆ. ನೋಡಿ ತಬ್ಬಿಬ್ಬಾದೆ ನಾನು. ಹೆಬ್ಬೆರಳ ಗುರುತಿನಿಂದ ಭಾರತದ ನಕ್ಷೆಯನ್ನು ಇವರು ಯಾಕೆ ರಚಿಸಿದರು? ಅವರ ಪತ್ರ ಓದಿದ ನಂತರ ಅರ್ಥವಾಯಿತು. ಇದೊಂದು ಸಾಂಕೇತಿಕವಾದ ಸಂದೇಶ ಆಗಿತ್ತು. ಅವರು ತಮ್ಮ ಕ್ಷೇತ್ರದಲ್ಲಿ ತಾವು ಜಾಗೃತಿಯನ್ನು ಹರಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಧ್ಯೇಯ ಅಂತಂದರೆ ಅಂಗದಾನ. ಅವರು ಅಂಗದಾನದ ಕುರಿತು ಜನಜಾಗೃತಿ ಆಂದೋಲನವನ್ನು ನಡೆಸ್ತಾ ಇದ್ದಾರೆ. ಈ ಕುರಿತು ಅಲ್ಲಲ್ಲಿ ಬೀದಿ ನಾಟಕಗಳನ್ನು ಪ್ರದರ್ಶನ ಮಾಡ್ತಿದ್ದಾರೆ. ಇವರು ಬರೆದ ಪತ್ರದಲ್ಲಿ ಅಂಗದಾನದ ಮಹತ್ವದ ಕುರಿತು ತಮ್ಮ ಮನದ ಮಾತಿನ ಮೂಲಕ ದೇಶದ ಜನರಲ್ಲಿ ವಿನಂತಿಸಿಕೊಳ್ಳಿ ಅಂತ ಕೇಳಿದ್ದಾರೆ. ಮಹಾರಾಷ್ಟ್ರದ 80 ವರ್ಷದ ವಸಂತರಾವ್ ಸುಳ್ಕೆ ಗುರುಜಿಯವರು ಈ ಕುರಿತು ಆಂದೋಲನವನ್ನು ನಡೆಸ್ತಾ ಇದ್ದಾರೆ. ಅಂಗದಾನವನ್ನು ಒಂದು ಉತ್ಸವದ ರೂಪದಲ್ಲಿ ಅನುಸರಿಸಬೇಕು ಅಂತನ್ನೋದು ಅವರ ಮಾತು. ಇತ್ತೀಚೆಗೆ ನನಗೆ ಫೋನ್ ಮೂಲಕನೂ ಹಲವಾರು ಕರೆಗಳು ಬರುತ್ತವೆ. ದೆಹಲಿಯ ದೇವೇಶ್ ಕೂಡ ಇಂಥ ಒಂದು ಸಂದೇಶವನ್ನು ನೀಡಿದ್ದಾರೆ.
ಅಂಗದಾನದ ಕುರಿತು ಸರ್ಕಾರವು ತೋರುತ್ತಿರುವ ಆಸಕ್ತಿಗಾಗಿ, ಈ ಕುರಿತು ಒಂದು ಕಾರ್ಯನೀತಿಯನ್ನು ರೂಪಿಸುವತ್ತ ಹೆಜ್ಜೆ ಹಾಕುತ್ತಿರುವುದಕ್ಕಾಗಿ ನನಗೆ ಸಂತೋಷವಾಗುತ್ತಿದೆ. ಈ ಕುರಿತು ದೇಶಕ್ಕೆ ನೆರವು ಬೇಕಾಗಿದೆ. ಅಂಗದಾನದ ಕ್ಷೇತ್ರದಲ್ಲಿ ಚೀನಾದಂಥ ಕೆಲವು ದೇಶಗಳು ಬಹಳ ಮುಂದಿವೆ. 1 ಮಿಲಿಯನ್ಗೆ ಒಬ್ಬರು ಅಂಗದಾನದ ಮಹತ್ವಾಕಾಂಕ್ಷೆಯ ಗುರಿಯನ್ನು ಮುಟ್ಟುವತ್ತ ಸರ್ಕಾರ ನಿರ್ದಿಷ್ಟ ಕ್ರಮವನ್ನು ಕೈಗೊಳ್ಳುತ್ತಿದೆ.
ದೇಶದಲ್ಲಿ ಪ್ರತಿ ವರ್ಷ 2.5 ಲಕ್ಷಕ್ಕಿಂತ ಹೆಚ್ಚು ಮೂತ್ರಪಿಂಡ, ಹೃದಯ ಮತ್ತು ಯಕೃತ್ಗಳ ದಾನದ ಅಗತ್ಯ ಇದೆ. ಆದರೆ 125 ಕೋಟಿ ಜನರ ದೇಶದಲ್ಲಿ ಕೇವಲ 5,000 ಕಸಿಯನ್ನಷ್ಟೇ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರತಿ ವರ್ಷ 1 ಲಕ್ಷ ಕಣ್ಣುಗಳ ಅಗತ್ಯ ಇದೆ. ಆದರೆ ನಾವು ಕೇವಲ 25,000 ಗುರಿಯನ್ನಷ್ಟೇ ಮುಟ್ಟೋದಕ್ಕೆ ಸಾಧ್ಯ ಆಗ್ತಾ ಇದೆ. 4 ಕಣ್ಣುಗಳ ಅಗತ್ಯ ಇರೋ ಕಡೆ ಕೇವಲ 1 ಮಾತ್ರ ನಾವು ಕೊಡ್ತಾ ಇದ್ದೇವೆ. ರಸ್ತೆ ಅಪಘಾತದಲ್ಲಿ ಸತ್ತವರ ಶರೀರದ ಅಂಗಾಂಗಗಳನ್ನು ದಾನ ಮಾಡಬಹುದಾಗಿದೆ. ಕೆಲವು ಕಾನೂನಿನ ತೊಡಕುಗಳಿವೆ. ರಾಜ್ಯ ಸರ್ಕಾರಗಳಿಗೂ ಈ ಕುರಿತು ಮಾರ್ಗದರ್ಶನ ನೀಡೋ ಪ್ರಯತ್ನ ನಡೆದಿದೆ. ಕೆಲವು ರಾಜ್ಯಗಳು ಇದರಲ್ಲಿ ಒಳಗೊಳ್ಳೋ ಕ್ರಮಗಳನ್ನು ಸಂಕ್ಷಿಪ್ತಗೊಳಿಸುವ ಪ್ರಯತ್ನವನ್ನು ಕೂಡ ಮಾಡಿವೆ. ಅಂಗದಾನದ ಕ್ಷೇತ್ರದಲ್ಲಿ ತಮಿಳುನಾಡು ಅಗ್ರಸ್ಥಾನದಲ್ಲಿದೆ. ಅನೇಕ ಸಾಮಾಜಿಕ ಸಂಸ್ಥೆಗಳು, NGOಗಳು ಈ ಕ್ಷೇತ್ರದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇವೆ. ಅಂಗಕಸಿಯನ್ನು ಉತ್ತೇಜಿಸುವುದಕ್ಕಾಗಿ ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಹಗಲು ರಾತ್ರಿ ಕೆಲಸ ಮಾಡೋ 1800-11-4770 ಅಂತನ್ನೋ ಹೆಲ್ಪ್ ಲೈನನ್ನು ತೆರೆಯಲಾಗಿದೆ. ನಮ್ಮಲ್ಲಿ ತೇನ ತ್ಯಕ್ತೇನ ಭುಂಜಿತ ಅಂತನ್ನೋ ಒಂದು ಉಕ್ತಿ ಇದೆ. ತ್ಯಾಗ ಮಾಡುವ ಆನಂದದ ಉಲ್ಲೇಖ ಈ ವಾಕ್ಯದಲ್ಲಿದೆ. ದೆಹಲಿಯ ಜಿಬಿ ಪಂತ್ ಆಸ್ಪತ್ರೆಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವಂಥ ಒಬ್ಬರ ಹೆಂಡತಿಯ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದರು. ಈ ಲಿವರ್ ವಿಶೇಷ ವ್ಯವಸ್ಥೆಯ ಮೂಲಕ ಲಕ್ನೋದಿಂದ ದೆಹಲಿಗೆ ತರಲಾಗಿತ್ತು. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಯಿತು, ಒಂದು ಜೀವ ಉಳಿತು. ಅಂಗದಾನ ಮಹಾದಾನ, ತೇನ ತೆಕ್ತೇನ ಭುಂಜಿತ, ಈ ಮಾತಿಗೆ ನಾವು ಮನ್ನಣೆಯನ್ನು ನೀಡೋಣ. ಪ್ರೀತಿಯ ದೇಶಬಾಂಧವರೇ, ಈಗ ತಾನೇ ನಾವು ನವರಾತ್ರಿಯ ವಿಜಯದಶಮಿಯ ಹಬ್ಬವನ್ನು ಆಚರಿಸಿದ್ದೇವೆ. ಕೆಲವು ದಿನಗಳಲ್ಲಿ ದೀಪಾವಳಿಯೂ ಬರ್ತಾ ಇದೆ. ಇದನ್ನು ಆಚರಿಸಿದ್ದೇವೆ, ಗಣೇಶ ಚತುರ್ಥಿಯನ್ನು ಆಚರಿಸಿದ್ದೀವಿ. ಆದರೆ ಈ ನಡುವೆ ದೇಶ ಬಹುದೊಡ್ಡ ಉತ್ಸವವೊಂದನ್ನು ಆಚರಿಸೋ ಸಂಭ್ರಮದಲ್ಲಿ ಇದೆ. ಇದೇ ಅಕ್ಟೋಬರ್ 26ರಿಂದ 31ರವರೆಗೆ ಭಾರತ ಮತ್ತು ಆಫ್ರಿಕಾ ದೇಶಗಳ ಶೃಂಗಸಭೆ ನಡೆಯಲಿದೆ. ಭಾರತದ ನೆಲದಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಆಫ್ರಿಕಾ ದೇಶಗಳು ಮತ್ತು ಯೂನಿಯನ್ಗಳ 54 ನಾಯಕರುಗಳು ಆಹ್ವಾನಿಸಲಾಗಿದೆ. ಆಫ್ರಿಕಾದ ಹೊರಗೆ ಆಫ್ರಿಕಾ ದೇಶದ ಅತ್ಯಂತ ದೊಡ್ಡ ಸಮ್ಮೇಳನಗಳ ಪೈಕಿ ಇದೊಂದು ಮಹತ್ವದ ಸಮ್ಮೇಳನವಾಗಿದೆ. ಭಾರತ ಮತ್ತು ಆಫ್ರಿಕಾದ ಸಂಬಂಧವು ಬಹಳ ಗಾಢವಾಗಿದೆ. ಭಾರತದಲ್ಲಿ ಇರುವಷ್ಟೇ ಜನಸಂಖ್ಯೆ ಆಫ್ರಿಕಾ ದೇಶದಲ್ಲಿದೆ. ಎರಡೂ ದೇಶಗಳ ಜನಸಂಖ್ಯೆಗಳು ಸೇರಿದರೆ ಜಗತ್ತಿನ 1/3 ಆಗುತ್ತವೆ. ಲಕ್ಷಾಂತರ ವರ್ಷಗಳ ಹಿಂದೆ ಈ ಎರಡೂ ಒಂದೇ ಭೂಭಾಗವಾಗಿದ್ದವು. ಹಿಂದೂ ಮಹಾಸಾಗರ ಇದನ್ನು ಬೇರ್ಪಡಿಸಿತ್ತು. ನಮ್ಮ ನಡುವೆ ಅನೇಕ ಸಾಮ್ಯಗಳಿವೆ. ಭಾರತದ ಜೀವವೈವಿಧ್ಯ, ಆಫ್ರಿಕಾದ ಜೀವವೈವಿಧ್ಯ, ಪ್ರಾಕೃತಿಕ ಸಂಪನ್ಮೂಲಗಳ ದೃಷ್ಟಿಯಿಂದಲೂ ಅನೇಕ ಸಾಮ್ಯಗಳಿವೆ. ಭಾರತದ ಸುಮಾರು 27 ಲಕ್ಷ ಜನ ಆಫ್ರಿಕಾದ ಹಲವು ದೇಶಗಳಲ್ಲಿ ಬಹಳ ಕಾಲದಿಂದ ನೆಲೆಸಿದ್ದಾರೆ. ಆಫ್ರಿಕಾದ ದೇಶಗಳೊಂದಿಗೆ ನಮ್ಮದು ಆರ್ಥಿಕ, ಸಾಂಸ್ಕೃತಿಕ, ರಾಜತಾಂತ್ರಿಕ ಸಂಬಂಧಗಳು ಇವೆ. ಆದರೆ ಎಲ್ಲದಕ್ಕಿಂತ ಹೆಚ್ಚು ಆಫ್ರಿಕಾದ ಯುವಜನರಿಗೆ ಶಿಕ್ಷಣ ತರಬೇತಿ ನೀಡುವಲ್ಲಿ ಭಾರತ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ. ಮಾನವ ಸಂಪನ್ಮೂಲ ಅಭಿವೃದ್ಧಿ, ಸಾಮರ್ಥ್ಯವರ್ಧನೆ, ಇವುಗಳಲ್ಲಿ 25,000 ಹೆಚ್ಚು ಜನ ಆಫ್ರಿಕಾದ ವಿದ್ಯಾರ್ಥಿಗಳು ಭಾರತದಲ್ಲಿ ಓದ್ತಾ ಇದ್ದಾರೆ. ಇಂದಿನ ಅನೇಕ ಆಫ್ರಿಕಾದ ನಾಯಕರುಗಳು ಭಾರತದಲ್ಲಿ ಓದಿ ಹೋಗಿರೋರು. ಇದರಿಂದಲೇ ಗೊತ್ತಾಗುತ್ತೆ ಆಫ್ರಿಕಾ ಮತ್ತು ಭಾರತದ ಸಂಬಂಧ ಎಷ್ಟು ಹಳೆಯದು ಮತ್ತು ಎಷ್ಟು ಗಾಢವಾದದ್ದು ಅಂತ. ಈ ದೃಷ್ಟಿಯಿಂದ ಇಲ್ಲಿ ನಡೀಲಿಕ್ಕಿರೋ ಸಮ್ಮೇಳನವು ಬಹಳ ಮಹತ್ವದ್ದಾಗಿದೆ. ಸಾಮಾನ್ಯವಾಗಿ ಶೃಂಗಸಭೆಗಳು ನಡೆದಾಗ ಬೇರೆ ಬೇರೆ ದೇಶದ ನಾಯಕರು ಒಂದು ಕಡೆ ಭೇಟಿಯಾಗ್ತಾರೆ, ನಾಯಕರಂತೂ ಸೇರ್ತಾರೆ. ಆದರೆ ಇದು ಹಲವು ದೇಶಗಳ ಜನರ ಸಮಾವೇಶನೂ ಆಗಲಿ ಅಂತನ್ನೋದು ನಮ್ಮ ಆಶಯವಾಗಿದೆ. ಈ ಬಾರಿ ಭಾರತ ಸರ್ಕಾರವು ಮುಖ್ಯವಾಗಿ ಮಾನವ ಸಂಪನ್ಮೂಲ ವಿಭಾಗ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ದೇಶದಲ್ಲಿರೋ CBSE ಪಠ್ಯಕ್ರಮವನ್ನು ಅನುಸರಿಸುವ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಯಿತು. ಸುಮಾರು 1,600 ಶಾಲೆಗಳು ಇದರಲ್ಲಿ ಭಾಗವಹಿಸಿದವು. ಸಾವಿರಾರು ಮಕ್ಕಳು ಭಾರತ ಮತ್ತು ಆಫ್ರಿಕಾದ ಸಂಬಂಧಗಳನ್ನು ವೃದ್ಧಿಸುವ ಕುರಿತು ಮಾತಾಡಿದರು. ಇನ್ನೊಂದು ಕಡೆ ಮಹಾತ್ಮ ಗಾಂಧಿಯವರ ಜನ್ಮಸ್ಥಾನವಾದ ಪೋರ್ ಬಂದರ್ನಿಂದ ಹೊರಟು ಮೆಮರೀಸ್ ಆಫ್ ಮಹಾತ್ಮ ಅಂತನ್ನೋ ಒಂದು ಸಂಚಾರಿ ಪ್ರದರ್ಶನ ಉತ್ತರ ರಾಜ್ಯಗಳ ಭ್ರಮಣೆಯನ್ನು ಮಾಡ್ತಾ 29 ಅಕ್ಟೋಬರ್ ದೆಹಲಿಯನ್ನು ತಲುಪ್ತಾ ಇದೆ. ಲಕ್ಷಾಂತರ ಮಕ್ಕಳು ಈ ಪ್ರದರ್ಶನವನ್ನು ನೋಡ್ತಾರೆ. ಆಫ್ರಿಕಾ ಮತ್ತು ಭಾರತದ ಸಂಬಂಧಗಳಲ್ಲಿ ಮಹಾತ್ಮ ಗಾಂಧಿಯವರ ಪಾತ್ರದ ಮಹತ್ವ ಏನು, ಈ ಎರಡೂ ದೇಶಗಳ ಮೇಲೆ ಅವರ ವ್ಯಕ್ತಿತ್ವ ಯಾವ ತರಹದ ಪ್ರಭಾವವನ್ನು ಬೀರಿತ್ತು ಅಂತನ್ನೋದನ್ನು ಜನ ಅರ್ಥ ಮಾಡಿಕೊಳ್ತಾರೆ. ಈ ಸ್ಪರ್ಧೆಯಲ್ಲಿ ಅನೇಕ ಉತ್ತಮವಾದ ಕೃತಿಗಳು ಬಂದವು. ಅವುಗಳಲ್ಲಿ ಒಂದು ನನಗೆ ಹಿಡಿಸಿದ್ದನ್ನು ನಿಮಗೆ ಓದಿ ಹೇಳ್ತೇನೆ. ನಮ್ಮ ಚಿಕ್ಕ ಚಿಕ್ಕ ಊರುಗಳ ಮಕ್ಕಳು ಎಷ್ಟೊಂದು ಪ್ರತಿಭಾವಂತರಿದ್ದಾರೆ, ಅವರ ದೃಷ್ಟಿ ಎಷ್ಟೊಂದು ವ್ಯಾಪಕವಾಗಿದೆ, ಎಷ್ಟೊಂದು ಆಳವಾಗಿ ಇವರು ಯೋಚನೆ ಮಾಡ್ತಾರೆ, ಇದು ಇದರಲ್ಲಿ ಕಾಣಿಸುತ್ತೆ. ಉತ್ತರ ಪ್ರದೇಶದ ಮುಜಫರ್ನಗರದಿಂದ ಗರಿಮಾ ಗುಪ್ತಾ ಈ ಸ್ಪರ್ಧೆಯಲ್ಲಿ ಒಂದು ಕವಿತೆಯನ್ನು ಬರೆದಿದ್ದಾಳೆ. ಆಕೆ ಬರೀತಾಳೆ, ಆಫ್ರಿಕಾ ಮೇ ನೀಲ್ ನದಿ ಸಾಗರ್ ಕಾ ನಾಮ್ ಹೈ ಲಾಲ್, ಮಹಾದ್ವೀಪ್ ವಿಶಾಲ್ ಹೈ ಪ್ರವಾಸಿ ಭಾರತೀಯ ಖುಷ್ಹಾಲ್, ಜೈಸೆ ಸಿಂಧು ಘಾಟ್ ಕಿ ಸಭ್ಯತಾ ಹೈ ಭಾರತ್ ಕಿ ಪಹಚಾನ್, ನೀಲ್ ನದಿ ಔರ್ ಕಾರ್ತೇಜ್ ಹೈ ಆಫ್ರಿಕಿ ಸಭ್ಯತಾ ಮೇ ಮಹಾನ್, ಗಾಂಧೀಜಿನೇ ಶುರು ಕಿಯಾ ಆಫ್ರಿಕಾ ಸೆ ಆಂದೋಲನ್, ಐಸಾ ಚಲಾಯ ಜಾದೂ ಸಪ್ಪರ್ ಜೀತ್ ಲಿಯಾ ಸಬ್ಕಾ ಮನ್, ಜೊಹಾನ್ಸ್ಬರ್ಗ್ ಯಾ ಕಿಂಗ್ಸ್ಟನ್, ಜಿಂಬಾಬ್ವೆ ಯಾ ಚಾಡ್, ಸಬ್ ಆಫ್ರಿಕಿ ದೇಶೋ ಮೇ ಮಿಲ್ತಿ ಹೈ ಹಮಾರಿ ಆಲೂ ಚಾಟ್, ಲಿಖನೆ ಕೆ ತೋ ಲಿಖ ಡಾಲೂ ಪಂಕ್ತಿ ಕೈ ಹಜಾರ್, ಆಫ್ರಿಕಾ ಕೆ ಜಂಗಲೋ ಸೆ ಕರ್ತಿ ಹೂ ಮೈ ಪ್ಯಾರ್. ಹಾಗೆ ನೋಡಿದರೆ ಆಕೆ ಬರೆದ ಕವಿತೆ ಇನ್ನೂ ಉದ್ದ ಇದೆ. ನಾನು ಒಂದು ಭಾಗವನ್ನಷ್ಟೇ ನಿಮಗೆ ಓದಿ ಕೇಳಿಸಿದ್ದೇನೆ. ಈ ಶೃಂಗಸಭೆ ಇಂಡೋ ಆಫ್ರಿಕನ್ ಆಗಿದೆ, ಆದರೆ ಈ ಎರಡೂ ದೇಶಗಳ ಜನತೆಗಳನ್ನು ಜೋಡಿಸುವ ಸಾಧ್ಯತೆ ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ನಾನು ಗರಿಮಾಳಿಗೆ, ಇದರಲ್ಲಿ ಭಾಗವಹಿಸಿದ 1600 ಹೆಚ್ಚು ಶಾಲೆಗಳಿಗೆ, ಅವುಗಳ ಮಕ್ಕಳಿಗೆ, ಸಂಪನ್ಮೂಲ ಅಭಿವೃದ್ಧಿ ವಿಭಾಗಕ್ಕೆ ನಾನು ಅಭಿನಂದಿಸ್ತೇನೆ. ನಾನು ಕಳೆದ ಆಗಸ್ಟ್ 15 ಸಂಸದ್ ಆದರ್ಶ್ ಗ್ರಾಮ್ ಯೋಜನಾ ಕುರಿತು ಒಂದು ಪ್ರಸ್ತಾವವನ್ನು ಮಂಡಿಸಿದ್ದೆ. ಅನೇಕ ಜನ ಸಂಸದರು ಈ ಕಾರ್ಯಕ್ರಮವನ್ನು ಸಾಕಾರ ಮಾಡಿದರು, ಒಮ್ಮನಸ್ಸಿನಿಂದ ಮಾಡಿದರು. ಕಳೆದ ತಿಂಗಳಲ್ಲಿ ಭೂಪಾಲ್ನಲ್ಲಿ ಒಂದು ಕಾರ್ಯಶಿಬಿರ ನಡೆಯಿತು. ಆದರ್ಶ ಗ್ರಾಮ ಯೋಜನೆಯನ್ನು ನಡೆಸ್ತಾ ಇದ್ದ ರಾಜ್ಯ ಮತ್ತು ಪ್ರದೇಶಗಳ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಜಿಲ್ಲಾಧಿಕಾರಿಗಳು, ಜನಪ್ರತಿನಿಧಿಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎಲ್ಲ ಭಾಗವಹಿಸಿದರು. ಆದರ್ಶ ಗ್ರಾಮ ಯೋಜನೆಯ ಕುರಿತು ಚರ್ಚೆ ಮಾಡಿದರು. ಇಲ್ಲಿ ಪ್ರಕಟವಾದ ಕೆಲವು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರ್ತೇನೆ. ಜಾರ್ಖಂಡ್ ಒಂದು ರೀತಿಯಲ್ಲಿ ಸಾಕಷ್ಟು ವಿಶಾಲವಾದ ಆದಿವಾಸಿ ಕ್ಷೇತ್ರವಾಗಿದೆ. ದೌರ್ಭಾಗ್ಯದ ಸಂಗತಿ ಅಂತಂದರೆ ಅದು ಮಾವೋವಾದ, ಉಗ್ರವಾದ, ಬಾಂಬ್ ಬಂದೂಕು, ರಕ್ತಸಿಕ್ತ ಭೂಮಿ, ಜಾರ್ಖಂಡ್ ವಿಚಾರ ಬಂದಾಗ ಇವೆಲ್ಲವೂ ನಮ್ಮ ಕಣ್ಣೆದುರಿಗೆ ಬರುತ್ತವೆ. ಈ ವಾಮಪಂಥೀಯ ಉಗ್ರವಾದಿಗಳ ಪ್ರಭಾವದಲ್ಲಿ ಅಲ್ಲಿನ ಹಲವು ಪ್ರದೇಶಗಳು ಹಾಳಾಗಿವೆ. ಆದರೆ ಅಲ್ಲಿನ ನಮ್ಮ ಸಂಸದರು ಬಹಳ ಹಿರಿಯರು, ಅನುಭವಿಗಳೂ ಆಗಿದ್ದಾರೆ. ಸಂಸತ್ತಿನಲ್ಲಿ ಡೆಪ್ಯುಟಿ ಸ್ಪೀಕರ್ ಕೂಡ ಆಗಿದ್ದವರು ಇದ್ದಾರೆ ಅಲ್ಲಿ. ಶ್ರೀ ಕರಿಯ ಮುಂಡಾಜಿಯವರು ಆದಿವಾಸಿಗಳಿಗಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟಿದ್ದಾರೆ. ಅವರು ಜಾರ್ಖಂಡ್ನ ಪರ್ಸಿ ಗ್ರಾಮ ಪಂಚಾಯತಿಯನ್ನು ಆದರ್ಶ ಗ್ರಾಮವನ್ನು ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಉಗ್ರವಾದಿ ವಾಮಪಂಥೀಯವರ ಪ್ರಭಾವ ಹೆಚ್ಚಾಗಿದ್ದಲ್ಲಿ ಸರ್ಕಾರಿ ಅಧಿಕಾರಿಗಳು ಹೆಜ್ಜೆ ಇಡೋದಕ್ಕೂ ಕಷ್ಟವಾಗ್ತಿತ್ತು. ಡಾಕ್ಟರ್ಗಳು ಹೋಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಇವರು ಖುದ್ದಾಗಿ ಹೋಗಿ ಬರತೊಡಗಿದರು. ಸರ್ಕಾರದ ವ್ಯವಸ್ಥೆಗಳಲ್ಲಿ ಜೀವ ತುಂಬ ಪ್ರಯತ್ನವನ್ನು ಮಾಡಿದರು. ಅಧಿಕಾರಿಗಳಿಗೂ ಬರಲು ಪ್ರೋತ್ಸಾಹಿಸಿದರು. ಬಹಳ ಕಾಲದಿಂದ ಅಲ್ಲಿ ಹರಡಿದ್ದ ಉದಾಸೀನತೆಯ ಪರಿಸರದಲ್ಲಿಯೂ ಒಂದು ಬಗೆಯ ಜೀವಂತಿಕೆಯನ್ನು ತಂದರು. ಆದರ್ಶ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಜನ ಚೈತನ್ಯವನ್ನು ಉಂಟು ಮಾಡುವ ಒಳ್ಳೆಯ ಪ್ರಯತ್ನವನ್ನು ಜಾರ್ಖಂಡ್ನ ಪರ್ಸಿ ಗ್ರಾಮದಲ್ಲಿ ಮಾಡಲಾಗಿದೆ. ನಾನು ಆದರಣೀಯ ಕರಿಯ ಮುಂಡಾಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬಯಸ್ತೇನೆ. ಆಂಧ್ರಪ್ರದೇಶದಿಂದ ಒಂದು ವಿಚಾರ ಗೊತ್ತಾಯಿತು. ಆಂಧ್ರಪ್ರದೇಶದ ಸಂಸದರಾದ ಅಶೋಕ್ ಗಜಪತಿ ರಾಜು ಅವರು ಆದರ್ಶ್ ಗ್ರಾಮ ಯೋಜನೆಯಲ್ಲಿ ಅವರನ್ನು ಖುದ್ದಾಗಿ ತೊಡಿಸಿಕೊಂಡಿದ್ದಾರೆ. ಅವರು ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯ ದ್ವಾರಾಪುರಿ ಗ್ರಾಮವನ್ನು ಆದರ್ಶ ಗ್ರಾಮ ಯೋಜನೆಗಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇಲ್ಲಿ ಅವರು ಒಂದು ವಿನೂತನ ಕೆಲಸವನ್ನು ಮಾಡಿದ್ದಾರೆ. ಅವರು ಅಲ್ಲಿನ ಶಾಲೆಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಒಂದು ಕೆಲಸವನ್ನು ಒಪ್ಪಿಸಿದರು. ಊರಿನ ಹೊಸ ಜನಾಂಗವಂತೂ ಶಿಕ್ಷಣದ ಲಾಭವನ್ನು ಪಡಿತಾ ಇದ್ದಾರೆ, ಆದರೆ ಅಲ್ಲಿನ ಹಳೆಯ ಜನಾಂಗ ಸಾಕ್ಷರತೆಯಿಂದ ವಂಚಿತರಾಗಿದ್ದಾರೆ. ದೊಡ್ಡ ಮಕ್ಕಳಿಗೆ ಅವರು ಹೇಳಿದರು, ನಿಮ್ಮ ನಿಮ್ಮ ತಂದೆ ತಾಯಂದರನ್ನು ನೀವು ಓದಿಸಬೇಕು. ಈ ಶಾಲೆಗಳು ಹಗಲು ಹೊತ್ತಿನಲ್ಲಿ ಮಕ್ಕಳಿಗೆ ವಿದ್ಯಾರ್ಥಿಗಳಾಗಿ, ಸಂಜೆ ಅವೇ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾಗಿ ಕೆಲಸ ಮಾಡುವ ತರಬೇತಿಯನ್ನು ನೀಡ್ತಾ ಇವೆ. ಇವೇ ಮಕ್ಕಳು ಸುಮಾರು 550 ಪ್ರೌಢರಿಗೆ ಅಕ್ಷರಗಳನ್ನು ಕಲಿಸಿದ್ದಾರೆ. ನೋಡಿ, ಇಲ್ಲಿ ಯಾವುದೇ ಬಜೆಟ್ ಇರಲಿಲ್ಲ, ಯಾವುದೇ ಆದೇಶಗಳನ್ನು ಹೊರಡಿಸಲಾಗಿರಲಿಲ್ಲ. ಕೇವಲ ಇಚ್ಛಾಶಕ್ತಿಯಿಂದ ಎಷ್ಟೊಂದು ಮಹತ್ವದ ಬದಲಾವಣೆಯನ್ನು ತರಬಹುದು ಅನ್ನೋದಕ್ಕೆ ದ್ವಾರಾಪುರಿಯ ಈ ಪ್ರಯೋಗವು ಉತ್ತಮವಾದ ಉದಾಹರಣೆಯಾಗಿದೆ. ಅದೇ ರೀತಿ ಮಿಜೋರಾಂ ಸಂಸದ ಸಿ.ಎಲ್. ರುವಾಲಾ ಅವರು ಖ್ವಾಲಾ ಹಿಲಾಂಗ್ ಗ್ರಾಮವನ್ನು ಈ ಯೋಜನೆಗಾಗಿ ಆರಿಸಿಕೊಂಡಿದ್ದಾರೆ. ಇವರು ಒಂದು ವಿಶೇಷವಾದ ಕೆಲಸವನ್ನು ಮಾಡಿದ್ದಾರೆ. ಈ ಗ್ರಾಮ ಕಬ್ಬಿನ ಬೆಳೆಗಾಗಿ, ಬೆಲ್ಲದ ತಯಾರಿಕೆಗಾಗಿ ರಾಜ್ಯದಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ರುವಾಲ ಅವರು ಈ ಗ್ರಾಮದಲ್ಲಿ ಮಾರ್ಚ್ 11 ವಿಶೇಷ ಬೆಲ್ಲದ ಉತ್ಸವವನ್ನು ಆಯೋಜಿಸಿದರು. ಎಲ್ಲ ಕ್ಷೇತ್ರದ ಜನ ಇದರಲ್ಲಿ ಭಾಗವಹಿಸಿದರು. ಕಬ್ಬಿನ ಉತ್ಪಾದನೆಯನ್ನು ಹೆಚ್ಚಿಸುವ ಕುರಿತು ಒಂದು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಗ್ರಾಮವನ್ನು ಆರ್ಥಿಕ ಚಟುವಟಿಕೆಯ ಕೇಂದ್ರವನ್ನಾಗಿ ಮಾಡೋದು ಹೇಗೆ, ಗ್ರಾಮದ ಉತ್ಪನ್ನಗಳ ಮಾರಾಟ ಮಾಡೋದು ಹೇಗೆ, ಆದರ್ಶ ಗ್ರಾಮ ಅಷ್ಟೇ ಅಲ್ಲ, ಒಂದು ಸ್ವಾವಲಂಬಿ ಗ್ರಾಮವನ್ನಾಗಿ ಮಾಡೋ ಅವರ ಪ್ರಯತ್ನಕ್ಕಾಗಿ ನಾವು ನಿಜವಾಗಿಯೂ ರುವಾಲಾ ಅವರನ್ನು ಅಭಿನಂದಿಸಲೇಬೇಕು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಮನದ ಮಾತು ಬಂದಾಗ ಸ್ವಚ್ಛತೆಯ ಮಾತು ಬಾರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮುಂಬೈಯಿಂದ ಸವಿತಾ ರಾಯ್ ಅವರು ಫೋನ್ ಮೂಲಕ ಮಾತಾಡಿದ್ದಾರೆ.
ದೀಪಾವಳಿಯ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸುತ್ತೇವೆ. ಈ ದೀಪಾವಳಿಯಲ್ಲಿ ನಾವು ಮನೆಯ ಜೊತೆ ಜೊತೆಗೆ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛಗೊಳಿಸೋಣ ಮತ್ತು ಅದನ್ನು ದೀಪಾವಳಿಯ ನಂತರವೂ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳೋಣ.
ಸವಿತಾ ಅವರು ಸರಿಯಾಗಿ ಹೇಳಿದ್ದಾರೆ. ಕಳೆದ ವರ್ಷ ದೀಪಾವಳಿಯ ನಂತರ ಮಾಧ್ಯಮದವರು ದೇಶಾದ್ಯಂತ ಒಂದು ದೊಡ್ಡ ಆಂದೋಲನವನ್ನು ನಡೆಸಿದರು. ದೀಪಾವಳಿಯ ನಂತರ ಎಲ್ಲ ಕಡೆ ಹರಡಿದ ಕಸವನ್ನು ಅವರು ತೋರಿಸಿದರು. ಜಾಗೃತಿಯ ಒಂದು ಅಭಿಯಾನವನ್ನೇ ನಡೆಸಿದರು. ಅದರ ಫಲವಾಗಿ ದೀಪಾವಳಿಯ ನಂತರ ಸ್ವಚ್ಛತೆಯ ಅಭಿಯಾನ ಅನಾಯಾಸ ನಡೆಯಿತು. ನೀವು ಹೇಳಿದ ಸರಿ, ನಾವು ಹಬ್ಬಕ್ಕಿಂತ ಮುಂಚೆ ಎಷ್ಟೊಂದು ಕಾಳಜಿ ವಹಿಸ್ತೇವೆ, ಹಬ್ಬದ ನಂತರನೂ ಸ್ವಚ್ಛತೆಯ ಕುರಿತು ಕಾಳಜಿ ವಹಿಸಬೇಕು. ಪ್ರತಿಯೊಂದು ಸಾರ್ವಜನಿಕ ಕಾರ್ಯಕ್ರಮದ ನಂತರನೂ ಇದನ್ನು ಅನುಸರಿಸಬೇಕು. ಈ ಸಂದರ್ಭದಲ್ಲಿ ಭಾರತದ ಎಲ್ಲ ಮಾಧ್ಯಮಗಳಿಗೆ ಅಭಿನಂದನೆಯನ್ನು ಸಲ್ಲಿಸಬಯಸುತ್ತೇನೆ. ಕಳೆದ ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜಯಂತಿಯಂದು ಸ್ವಚ್ಛ ಭಾರತ ಆಂದೋಲನಕ್ಕೆ 1 ವರ್ಷ ಪೂರ್ತಿ ಆಯಿತು. ಇಂಡಿಯಾ ಟುಡೇ ಸಮೂಹದವರಿಂದ ಆಯೋಜಿಸಲಾಗಿದ್ದ ಸ್ವಚ್ಛತಾ ಸಮ್ಮೇಳನದಲ್ಲಿ ಭಾಗವಹಿಸುವ ಅವಕಾಶ ನನಗೆ ಸಿಕ್ಕಿತ್ತು. ಅವರು ಕ್ಲೀನ್ ಇಂಡಿಯಾ ಪ್ರಶಸ್ತಿಗಳನ್ನು ನೀಡಿದರು. ನಾನು ನೋಡ್ತಾ ಇದ್ದೀನಿ ಎಷ್ಟೊಂದು ಬಗೆಯ ಚಟುವಟಿಕೆಗಳು ನಡೀತಾ ಇವೆ, ಯಾವ್ಯಾವ ಥರದ ಜನ ಒಂದು ಮನ ಒಂದು ಧ್ಯೇಯ ಅನ್ನೋ ರೀತಿಯಲ್ಲಿ ಕಾರ್ಯತತ್ಪರರಾಗಿದ್ದಾರೆ ಅಂತ. ಈ ಎಲ್ಲ ಮಾತುಗಳು ಪ್ರಕಟವಾದವು. ನಾನು ಇಂಡಿಯಾ ಟುಡೇ ಸಮೂಹದ ಸ್ನೇಹಿತರಿಗೆ ಮನಃಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದೆ. ಸ್ವಚ್ಛತಾ ಅಭಿಯಾನ ಮುಂದುವರೆದಿದೆ. ಆಂಧ್ರ ತೆಲಂಗಾಣದಲ್ಲಿ ETV ಈನಾಡು, ಮುಖ್ಯವಾಗಿ ಶ್ರೀ ರಾಮೋಜಿರಾವ್ ಅವರು. ಅವರಿಗೆ ಸಾಕಷ್ಟು ವಯಸ್ಸಾಗಿದೆ, ಆದರೆ ಉತ್ಸಾಹ ಮಾತ್ರ ಯಾವುದೇ ಯುವಕರಿಗಿಂತ ಕಡಿಮೆ ಇಲ್ಲ. ಅವರು ಸ್ವಚ್ಛತಾ ಅಭಿಯಾನವನ್ನು ವೈಯಕ್ತಿಕ ಕಾರ್ಯಕ್ರಮವನ್ನಾಗಿ ಮಾಡಿಕೊಂಡಿದ್ದಾರೆ, ಧ್ಯೇಯವನ್ನಾಗಿ ಅಳವಡಿಸಿಕೊಂಡಿದ್ದಾರೆ. ETV ಮೂಲಕ ಕಳೆದ 1 ವರ್ಷ ನಿರಂತರವಾಗಿ ಸ್ವಚ್ಛತೆಯನ್ನು ಪ್ರತಿಪಾದಿಸ್ತಾ ಬಂದಿದ್ದಾರೆ. ಅವರ ಪತ್ರಿಕೆಗಳಲ್ಲಿ ಸುದ್ದಿಗಳು ಪ್ರಕಟವಾಗುತ್ತವೆ, ಸಕಾರಾತ್ಮಕ ಸುದ್ದಿಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದಾರೆ. ಅವರು ಆಂಧ್ರ ತೆಲಂಗಾಣ ಪ್ರದೇಶದ ಸುಮಾರು 55,000-56,000 ಶಾಲೆಗಳ ಸುಮಾರು 51,00,000 ಮಕ್ಕಳನ್ನು ಈ ಆಂದೋಲನದಲ್ಲಿ ತೊಡಗಿಸಿದ್ದಾರೆ. ಸಾರ್ವಜನಿಕ ಸ್ಥಳ, ಶಾಲೆ ಕಾಲೇಜು, ನಿಲ್ದಾಣಗಳು, ಆಸ್ಪತ್ರೆಗಳು, ಪಾರ್ಕುಗಳು, ಎಲ್ಲ ಕಡೆ ಸ್ವಚ್ಛತೆಯ ಕುರಿತು ವ್ಯಾಪಕ ಕಾರ್ಯಕ್ರಮಗಳು ನಡೆದಿವೆ. ಈ ಕುರಿತಾದ ಸುದ್ದಿಗಳು ಸ್ವಚ್ಛ ಭಾರತದ ಕನಸನ್ನು ನನಸು ಮಾಡುವ ಸುಳಿವನ್ನು ನೀಡ್ತಾ ಇವೆ. ABB ನ್ಯೂಸ್ ಸುದ್ದಿವಾಹಿನಿ ಏ ಭಾರತ ದೇಶ ಹೈ ಮೇರಾ ಶೀರ್ಷಿಕೆಯ ಕಾರ್ಯಕ್ರಮವನ್ನು ಆರಂಭಿಸಿದರು. ಇದರ ಮೂಲಕ ಸ್ವಚ್ಛತೆಯ ಕುರಿತು ಜನರಲ್ಲಿ ಮೂಡಿದ ಜಾಗೃತಿಯನ್ನು ಎತ್ತಿ ತೋರಿಸಿದರು. NDTV ಬನೇಗಾ ಸ್ವಚ್ಛ ಇಂಡಿಯಾ ಸರಣಿಯನ್ನು ನಡೆಸಿದರು. ದೈನಿಕ್ ಜಾಗರಣ್ ಇವರು ಕೂಡ ಈ ಅಭಿಯಾನವನ್ನು ನಿರಂತರವಾಗಿ ನಡೆಸಿದ್ದಾರೆ. ಜೀ ಪರಿವಾರ, NDTV, ಮಿಷನ್ ಕ್ಲೀನ್ ಇಂಡಿಯಾ, ಹೀಗೆ ನಮ್ಮ ದೇಶದಲ್ಲಿ 100+ ಟಿವಿ ಚಾನೆಲ್ಗಳಿವೆ, 1,000+ ಪತ್ರಿಕೆಗಳಿವೆ. ಸಮಯದ ಅಭಾವ, ನಾನು ಎಲ್ಲರ ಹೆಸರನ್ನು ಹೇಳೋದಕ್ಕೆ ಆಗ್ತಾ ಇಲ್ಲ. ಅನೇಕ ಜನ ಈ ಆಂದೋಲನದಲ್ಲಿ ಒಮ್ಮನಸ್ಸಿನಿಂದ ಕೈ ಜೋಡಿಸಿದ್ದಾರೆ. ಆದ್ದರಿಂದ ಸವಿತಾ ರಾಯ್ ಅವರೇ, ನೀವು ಕೊಟ್ಟಂಥ ಸಲಹೆಯಂತೆ ಇಡೀ ದೇಶ ಈ ಕೆಲಸದಲ್ಲಿ ಕೈ ಜೋಡಿಸಿದೆ. ಮೇಘಾಲಯದ ರಾಜ್ಯಪಾಲರು ಶಂಭುಗನಾಥನ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಮಾವಲ್ಯ ನಾಂಗ್ ಗ್ರಾಮದ ವಿಚಾರವನ್ನು ತಿಳಿಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಈ ಗ್ರಾಮ ಸ್ವಚ್ಛತೆಯ ಕುರಿತು ಕಂಕಣಬದ್ಧವಾಗಿದೆ ಅಂತ. ಪೀಳಿಗೆಯಿಂದ ಪೀಳಿಗೆಗೆ ಸ್ವಚ್ಛತೆಯ ಕುರಿತು ಶ್ರದ್ಧೆ ಮುಂದುವರಿತಾ ಇದೆ. ಕೆಲವು ವರ್ಷಗಳ ಹಿಂದೆ ಏಷ್ಯಾದ ಕ್ಲೀನೆಸ್ಟ್ ವಿಲೇಜ್ ಅಂತನ್ನೋ ಪ್ರಶಸ್ತಿಯನ್ನು ಈ ಗ್ರಾಮ ಪಡೆದಿದೆ. ಇದನ್ನು ಓದಿ ನನಗೆ ತುಂಬ ಖುಷಿಯಾಯಿತು. ದೂರದ ಈಶಾನ್ಯ ರಾಜ್ಯಗಳ ಒಂದು ಪುಟ್ಟ ಗ್ರಾಮ ಸ್ವಚ್ಛತೆಯಲ್ಲಿ ತೊಡಗಿಕೊಂಡಿದೆ ಅಂತನ್ನೋದನ್ನು ಕೇಳಿ ನನಗೆ ತುಂಬ ಖುಷಿಯಾಗಿದೆ. ಇದು ಅಲ್ಲಿನ ಜನರ ಸಹಜ ಸ್ವಭಾವ ಆಗಿದೆ, ಊರಿನ ಸಂಸ್ಕೃತಿಯಾಗಿದೆ. ಇದನ್ನು ನೋಡಿದಾಗ ನಮ್ಮ ದೇಶ ಖಂಡಿತ ಸ್ವಚ್ಛ ಭಾರತ ಆಗುತ್ತೆ ಅಂತನ್ನೋ ವಿಶ್ವಾಸ ಮೂಡುತ್ತೆ. 2019 ಮಹಾತ್ಮ ಗಾಂಧಿಯವರ 150ನೇ ಜಯಂತಿಯನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಹೆಮ್ಮೆಯಿಂದ 125 ಕೋಟಿ ದೇಶವಾಸಿಗಳು ಹೇಳಿಕೊಳ್ಳಬಹುದು, ನೋಡಿ ನಾವು ನಮ್ಮ ದೇಶವನ್ನು ಅಸ್ವಚ್ಛತೆಯಿಂದ ಮುಕ್ತಗೊಳಿಸಿದ್ದೇವೆ ಅಂತ. ನನ್ನ ಪ್ರೀತಿಯ ದೇಶಬಾಂಧವರೇ, ಆಗಸ್ಟ್ 15 ಕೆಂಪು ಕೋಟೆಯ ಮೇಲಿಂದ ಹೇಳಿದ್ದೆ, ಕೆಲವು ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರ ಬೇರು ಬಿಟ್ಟಿದೆ. ಬಡವರು ನೌಕರಿಗಾಗಿ ಹೋಗ್ತಾರೆ, ಶಿಫಾರಸು ಹುಡುಕೊಂಡವರು ಏನೆಲ್ಲ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ, ಮಧ್ಯವರ್ತಿಗಳ ದಂಡು ಅವರಿಂದ ಹಣವನ್ನು ಹೇಗೆ ಸುಲಿತಾರೆ, ನೌಕರಿ ಸಿಕ್ಕರೂ ಹಣ ಹೋಗುತ್ತೆ, ಸಿಗದಿದ್ದರೂ ಹಣ ಹೋಗುತ್ತೆ, ಈ ಎಲ್ಲ ಸುದ್ದಿಗಳನ್ನು ನಾವು ಕೇಳ್ತಾ ಇರ್ತೇವೆ. ಆಗಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಚಾರ ಮೂಡಿತ್ತು, ಚಿಕ್ಕ ಚಿಕ್ಕ ಕೆಲಸಗಳಿಗಾಗಿಯೂ ಸಂದರ್ಶನದ ಅಗತ್ಯ ಇದೆಯೇ? 1-2 ನಿಮಿಷದ ಸಂದರ್ಶನದಲ್ಲಿ ಒಬ್ಬರ ವ್ಯಕ್ತಿತ್ವವನ್ನು ಅಳೆದು ಬಿಡುವಂಥ ಯಾವುದೇ ಮನಃಶಾಸ್ತ್ರಜ್ಞರನ್ನು ನಾನಂತೂ ಕಂಡಿಲ್ಲ. ನಾನು ಘೋಷಣೆ ಮಾಡಿದೆ, ಇಂಥ ಚಿಕ್ಕ ಚಿಕ್ಕ ನೌಕರಿಗಳ ಸಂದರ್ಭದಲ್ಲಿ ಸಂದರ್ಶನವನ್ನು ನಡೆಸುವ ಪದ್ಧತಿಯನ್ನು ಕೈಬಿಡಬೇಕು ಅಂತ. ನನ್ನ ಪ್ರೀತಿಯ ಯುವ ಮಿತ್ರರೇ, ನಾನು ಇದನ್ನು ಹೆಮ್ಮೆಯಿಂದ ಹೇಳಬಲ್ಲೆ. ಸರ್ಕಾರ ಈ ಕುರಿತು ಎಲ್ಲ ಕ್ರಮಗಳನ್ನು ಪೂರ್ಣಗೊಳಿಸಿದೆ. ಕೇಂದ್ರ ಸರ್ಕಾರದ ಗ್ರೂಪ್ D ಗ್ರೂಪ್ ಸಿ ಗ್ರೂಪ್ ಬಿಯ ನಾನ್ ಗೆಜೆಟೆಡ್ ಹುದ್ದೆಗಳಿಗಾಗಿ ಈಗ ಸಂದರ್ಶನ ನಡೆಯೋದಿಲ್ಲ. 2016 ಜನವರಿ 1 ಇದು ಜಾರಿಗೆ ಬರುತ್ತೆ. ಈಗ ನಡೀತಾ ಇರೋ ಪ್ರಕ್ರಿಯೆಯಲ್ಲಿ ನಾವು ಅಡ್ಡಿ ಮಾಡೋದಿಲ್ಲ. ಅದರ ನಂತರ ಹೊಸ ಕ್ರಮ ಜಾರಿಗೆ ಬರುತ್ತೆ. ಅದರಿಂದ ಎಲ್ಲ ಯುವ ಮಿತ್ರರಿಗೆ ನನ್ನ ಶುಭ ಹಾರೈಕೆಗಳು. ಕಳೆದ ಬಜೆಟ್ನಲ್ಲಿ ನಾವು ಮಹತ್ವದ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ದೇವೆ. ನಮ್ಮ ದೇಶದಲ್ಲಿ ಚಿನ್ನ ಸಾಮಾಜಿಕ ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ. ಚಿನ್ನ ಆರ್ಥಿಕ ಸುರಕ್ಷತೆಯ ಆಧಾರ, ಸಂಕಟದ ಸಮಯದ ಪರಿಹಾರ ಅನ್ನುವಂತಾಗಿದೆ. ಇದು 100 ನಡ್ಕೊಂಡು ಬಂದಿದೆ. ಚಿನ್ನದ ಬಗೆಗಿನ ಅತಿಯಾದ ಪ್ರೀತಿ ಇದನ್ನು ಕಡಿಮೆ ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಅನಿಸುತ್ತೆ. ಆದರೆ ಚಿನ್ನವನ್ನು ಮೃತ ಧನದ ರೀತಿಯಲ್ಲಿ ಇಂದಿನ ದಿನಗಳಲ್ಲಿ ಇಡೋದು ಜಾಣತನ ಅಲ್ಲ. ಚಿನ್ನ ದೇಶದ ಆರ್ಥಿಕ ಶಕ್ತಿ ಆಗಬಲ್ಲದು. ಈ ಕ್ರಿಯೆಯಲ್ಲಿ ಭಾರತದ ಪ್ರತಿಯೊಬ್ಬ ನಾಗರಿಕರು ಭಾಗವಹಿಸಬೇಕು. ಬಜೆಟ್ನಲ್ಲಿ ನಾವು ಮಾತು ಕೊಟ್ಟ ಹಾಗೆ ದೀಪಾವಳಿ ಹಬ್ಬದಲ್ಲಿ ಜನ ವಿಶೇಷವಾಗಿ ಚಿನ್ನವನ್ನು ಖರೀದಿ ಮಾಡ್ತಾರೆ. ಅದಕ್ಕೆ ಮುಂಚೆಯೇ ನಾವು ಮಹತ್ವದ ಯೋಜನೆಯೊಂದನ್ನು ಜಾರಿಗೆ ತರಲಿದ್ದೇವೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್, ಇದನ್ನು ಜಾರಿಗೆ ತರ್ತೇವೆ. ಇದರಡಿಯಲ್ಲಿ ನೀವು ನಿಮ್ಮ ಚಿನ್ನವನ್ನು ಬ್ಯಾಂಕ್ಗಳಲ್ಲಿ ಠೇವಣಿ ಇಡಬಹುದು. ಅದಕ್ಕೆ ಬಡ್ಡಿಯನ್ನು ಪಡಿಬಹುದು. ಹಣವನ್ನು ಇಟ್ಟು ಬಡ್ಡಿಯನ್ನು ಪಡೆದ ಹಾಗೆಯೇ ಇದು ಕೂಡ. ಮೊದಲು ನಾವು ಚಿನ್ನವನ್ನು ಬ್ಯಾಂಕ್ ಲಾಕರ್ಗಳಲ್ಲಿ ಇಡ್ತಾ ಇದ್ವಿ. ಲಾಕರ್ಗಳ ಬಾಡಿಗೆಯನ್ನು ನಾವೇ ಕೊಡಬೇಕಾಗಿತ್ತು. ಆದರೆ ಇವತ್ತು ನಾವು ಚಿನ್ನವನ್ನು ಬ್ಯಾಂಕ್ಗಳಲ್ಲಿ ಇಡಬಹುದು. ಬ್ಯಾಂಕ್ ಇದಕ್ಕೆ ಸೂಕ್ತ ಬಡ್ಡಿಯನ್ನು ಕೂಡ ಕೊಡುತ್ತೆ. ಈಗ ಹೇಳಿ ಸ್ನೇಹಿತರೆ, ಚಿನ್ನ ಈಗ ಸಂಪತ್ತು ಹೌದೋ ಅಲ್ವೋ? ಮೃತ ಸಂಪತ್ತಾಗಿದ್ದ ಚಿನ್ನ ಈಗ ಒಂದು ಜೀವಂತ ಶಕ್ತಿಯ ರೂಪವನ್ನು ಪಡಿತಾ ಇದೆಯೋ ಇಲ್ವೋ ನೀವೇ ಹೇಳಿ. ನೀವು ನನ್ನ ಜೊತೆ ಕೈ ಜೋಡಿಸಿ ಚಿನ್ನವನ್ನು ಮನೆಯಲ್ಲಿ ಇಡುವ ಬದಲು ಅದರ ಸುರಕ್ಷತೆ ಮತ್ತು ಅದಕ್ಕೆ ಬಡ್ಡಿ ಎರಡೂ ಬಗೆಯ ಲಾಭವನ್ನು ಪಡೆಯಿರಿ. ಇನ್ನೊಂದು ಮಾತು, ಸವರಿನ್ ಗೋಲ್ಡ್ನಲ್ಲಿ ನಿಮ್ಮ ಕೈಯಲ್ಲಿ ಚಿನ್ನದ ಕೋಲೆಯನ್ನು ಬರೋದಿಲ್ಲ, ಬರೀ ಒಂದು ಕಾಗದ ಬರುತ್ತೆ. ಆದರೆ ಈ ಕಾಗದದ ಮೌಲ್ಯ ನಿಮ್ಮ ಚಿನ್ನದ ಮೌಲ್ಯದಷ್ಟೇ ಇರುತ್ತೆ. ಯಾವಾಗ ನೀವು ಈ ಕಾಗದವನ್ನು ಹಿಂದಕ್ಕೆ ಕೊಡ್ತೀರೋ ಅವತ್ತು ಚಿನ್ನದ ಬೆಲೆ ಎಷ್ಟಿರುತ್ತೋ ಅಷ್ಟು ಹಣವನ್ನು ನಿಮಗೆ ಕೊಡಲಾಗುತ್ತೆ. ಉದಾಹರಣೆಗೆ, ನೀವು 1,000 ಬೆಲೆಯಲ್ಲಿ ಈ ಗೋಲ್ಡ್ ಬಾಂಡನ್ನು ತೆಗೆದುಕೊಂಡಿದ್ದೀರಿ. 5 ನಂತರ ಅದನ್ನು ಹಿಂದಿರುಗಿಸ್ತೀರಿ ಅಂತ ಇಟ್ಕೊಳ್ಳೋಣ. ಆಗ ಚಿನ್ನದ ಬೆಲೆ 2,500 ಇದ್ದರೆ ನಿಮಗೆ 2,500 ಸಿಗುತ್ತೆ. ನಾವಿದನ್ನು ಆರಂಭಿಸ್ತಾ ಇದ್ದೇವೆ. ನಾವೀಗ ಚಿನ್ನವನ್ನು ಕೊಂಡ್ಕೊಳ್ಳೋದು, ಅದನ್ನು ಭದ್ರವಾಗಿಡೋದು, ಅದನ್ನು ಎಲ್ಲಿಡೋದು ಈ ಚಿಂತೆ ಯಾವುದೂ ಇರೋದಿಲ್ಲ. ಕಾಗದವನ್ನಂತೂ ಯಾರೂ ಕದಿಯೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸುರಕ್ಷಿತತೆಯ ಗ್ಯಾರಂಟಿಯ ಈ ಯೋಜನೆಯನ್ನು ದೇಶದ ಜನತೆಯ ಮುಂದೆ ಇಡೋನಿದ್ದೇನೆ. ನನಗೆ ಇನ್ನೊಂದು ಮಾತನ್ನು ಹೇಳೋದಕ್ಕೆ ಖುಷಿಯಾಗ್ತಾ ಇದೆ. ನಾವು ಗೋಲ್ಡ್ ಕಾಯಿನ್ ಕೂಡ ತರ್ತಾ ಇದ್ದೇವೆ, ಅಶೋಕ ಚಕ್ರದ ಗುರುತಿನ ಚಿನ್ನದ ನಾಣ್ಯ. ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 70 ಆಗೋಗಿದೆ. ಆದರೆ ಈವರೆಗೂ ನಾವು ವಿದೇಶಿ ಗೋಲ್ಡ್ ಕಾಯಿನನ್ನೇ ಬಳಸ್ತಾ ಇದ್ದೇವೆ, ಅಥವಾ ಗೋಲ್ಡ್ ಬುಲಿಯನ್ ಬಾರ್ಸ್, ಇದು ವಿದೇಶದ್ದೇ, ಇವುಗಳನ್ನು ಬಳಸ್ತಾ ಇದ್ದೇವೆ. ನಮ್ಮದೇ ಆದ ಸ್ವದೇಶಿ ಗುರುತಿನ ಚಿನ್ನ ಯಾಕಿರಬಾರ್ದು? ಇದಕ್ಕಾಗಿಯೇ ಇನ್ನೊಂದು ವಾರದೊಳಗೆ ದೀಪಾವಳಿ ಹಬ್ಬಕ್ಕೆ ಮುಂಚೆನೇ ಇದು ಜನರಿಗೆ ಲಭ್ಯವಾಗಲಿದೆ. 5-10 ಅಶೋಕ ಚಕ್ರದ ಗುರುತಿನ ನಾಣ್ಯಗಳು, ಅದರ ಜೊತೆಯಲ್ಲಿನೇ 20 ಗೋಲ್ಡ್ ಬುಲಿಯನ್ ಕೂಡ ಸಿಗುತ್ತೆ. ಈ ಹೊಸ ಯೋಜನೆಯ ಆರ್ಥಿಕ ಅಭಿವೃದ್ಧಿಯ ಸನ್ನಿವೇಶದಲ್ಲಿ ಮಹತ್ವದ ಬದಲಾವಣೆಯನ್ನು ತರುತ್ತೆ. ಇದರಲ್ಲಿ ನಿಮ್ಮ ಸಂಪೂರ್ಣ ಸಹಯೋಗ ಸಿಗುತ್ತೆ ಅಂತನ್ನೋ ಭರವಸೆ ನನಗಿದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, 31 ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮ ಜಯಂತಿ ಇದೆ. ಏಕ್ ಭಾರತ್ ಶ್ರೇಷ್ಠ ಭಾರತ್, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ನೆನೆದ ಕೂಡಲೇ ಇಡೀ ಭಾರತದ ಒಂದು ಆದರ್ಶ ಚಿತ್ರ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ಭಾರತದ ಐಕ್ಯಕ್ಕಾಗಿ ಈ ಮಹಾಪುರುಷರು ನೀಡಿದ ಕೊಡುಗೆ ಬಹಳ ಮಹತ್ವದ್ದಾಗಿದೆ. ಉಕ್ಕಿನ ಮನುಷ್ಯನ ರೂಪದಲ್ಲಿ ಇವರು ತಮ್ಮ ಸಾಮರ್ಥ್ಯದ ಪರಿಚಯವನ್ನು ನೀಡಿದ್ದಾರೆ. ಸರ್ದಾರರಿಗೆ ನಾವು ಶ್ರದ್ಧಾಂಜಲಿಯನ್ನಂತೂ ಸಲ್ಲಿಸ್ತೇವೆ. ಭಾರತವನ್ನು ಒಗ್ಗೂಡಿಸುವ ಅವರ ಕನಸನ್ನು ಅವರು ಭೌಗೋಳಿಕವಾಗಿ ಅದನ್ನು ಮಾಡಿ ತೋರಿಸಿದರು. ಅಂಥ ಐಕ್ಯದ ಮಂತ್ರ ನಿರಂತರವಾಗಿ ನಮ್ಮ ಬದುಕಿನ ಚಿಂತನೆಯ ವ್ಯವಹಾರದ ಅಭಿವ್ಯಕ್ತಿಯ ಮಾಧ್ಯಮ ಆಗಬೇಕು. ಭಾರತದ ವೈವಿಧ್ಯವೇ ಅದರ ಸಂಪತ್ತು. ಅನೇಕ ಪಂಥಗಳು, ಸಂಪ್ರದಾಯಗಳು, ಭಾಷೆಗಳು, ಜಾತಿಗಳು, ಎಷ್ಟೊಂದು ವೈವಿಧ್ಯಗಳಿಂದ ತುಂಬಿದೆ ನಮ್ಮ ದೇಶ. ಈ ವೈವಿಧ್ಯವೇ ನಮ್ಮ ಹೆಮ್ಮೆಯಾಗಿದೆ. ಆದ್ದರಿಂದ ವಿವಿಧತೆಯೇ ಏಕತೆಯ ಮಂತ್ರವಾಗಿದೆ, ಶಾಂತಿ ಸೌಹಾರ್ದದ ಮೂಲವಾಗಿದೆ. ಕಳೆದ ಕೆಲವು ವರ್ಷಗಳಿಂದ ದೇಶದ ಹಲವು ಸ್ಥಾನಗಳಲ್ಲಿ ರನ್ ಫಾರ್ ಯುನಿಟಿ ಕಾರ್ಯಕ್ರಮಗಳು ನಡೀತಾ ಇವೆ. ಐಕ್ಯಕ್ಕಾಗಿ ಓಟ, ಅದರಲ್ಲಿ ಭಾಗವಹಿಸುವ ಅವಕಾಶ ನನಗೂ ಸಿಕ್ಕಿದೆ. ಈ ಬಾರಿಯೂ ಅದನ್ನು ಆಯೋಜಿಸುವ ಸಿದ್ಧತೆ ನಡೆದಿದೆ ಅಂತ ನನಗೆ ಗೊತ್ತಾಗಿದೆ. ಐಕ್ಯಕ್ಕಾಗಿ ಓಟವೇ ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿಯ ಮಾರ್ಗವಾಗಿದೆ. ಬನ್ನಿ, ಸರ್ದಾರರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ, ಐಕ್ಯದ ಮಂತ್ರವನ್ನು ಮುಂದುವರಿಸೋಣ. ಪ್ರೀತಿಯ ಸೋದರ ಸೋದರಿಯರೇ, ನೀವು ದೀಪಾವಳಿಯ ಹಬ್ಬದ ಸಿದ್ಧತೆಯಲ್ಲಿ ತೊಡಗಿರಬೇಕು. ಮನೆ ಸ್ವಚ್ಛ ಮಾಡುವುದು, ಹೊಸ ವಸ್ತುಗಳನ್ನು ಖರೀದಿಸುವುದು ಇತ್ಯಾದಿ. ದೀಪಾವಳಿ ಹಬ್ಬವನ್ನು ನಮ್ಮ ದೇಶದಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಆಚರಿಸ್ತಾರೆ. ದೀಪಾವಳಿಯ ಶುಭ ಸಂದರ್ಭಕ್ಕಾಗಿ ನಾನು ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಆದರೆ ದೀಪಾವಳಿಯ ಸಂದರ್ಭದಲ್ಲಿ ಕೆಲವು ಕಹಿ ಘಟನೆಗಳು ನಡೆಯುತ್ತವೆ. ಪಟಾಕಿ ಹಾರಿಸುವಾಗ ಮಕ್ಕಳಿಗೆ ಕಣ್ಣಿಗೆ ಪೆಟ್ಟಾಗಿಯೋ ದೀಪಗಳಿಂದಲೋ ಆಗಬಾರದು ಆಗಿ ಬಹಳ ನಷ್ಟ ಉಂಟಾಗುತ್ತೆ. ನಾನು ಎಲ್ಲ ತಂದೆ ತಾಯಿಯಂದರಿಗೆ ವಿನಂತಿಸ್ಕೊಳ್ತೇನೆ, ದೀಪಾವಳಿ ಹಬ್ಬವನ್ನಂತೂ ಆಚರಣೆ ಮಾಡಿ. ಆದರೆ ಹೀಗೆ ಮಾಡುವಾಗ ನಿಮ್ಮ ಮಕ್ಕಳಿಗೆ ಕುಟುಂಬಕ್ಕೆ ನಷ್ಟ ಆಗದ ಹಾಗೆ ಎಚ್ಚರಿಕೆ ವಹಿಸಿ. ಸ್ವಚ್ಛತೆಯನ್ನಂತೂ ನೀವು ಮಾಡೇ ಮಾಡ್ತೀರಿ. ನನ್ನ ಪ್ರೀತಿಯ ದೇಶಬಾಂಧವರೇ, ದೀಪಾವಳಿಯ ಮರುದಿನ ನನಗೆ ಬ್ರಿಟನ್ ಪ್ರವಾಸಕ್ಕೆ ಹೋಗೋದಿದೆ. ಈ ಬಾರಿಯ ಬ್ರಿಟನ್ ಪ್ರವಾಸದ ಕುರಿತು ನನಗೆ ತುಂಬ ರೋಮಾಂಚನ ಇದೆ. ಕೆಲವು ವಾರಗಳ ಹಿಂದೆ ಮುಂಬೈಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರರ ಚೈತ್ಯ ಭೂಮಿ ಬಳಿ ಭವ್ಯವಾದ ಸ್ಮಾರಕದ ಶಿಲಾನ್ಯಾಸಕ್ಕಾಗಿ ಹೋಗಿದ್ದೆ. ಇನ್ನು ಲಂಡನ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಸವಾಗಿದ್ದ ಮನೆ ಈಗ ಭಾರತದ ಸ್ವತ್ತಾಗಿದೆ. 125 ಕೋಟಿ ಜನರ ಪ್ರೇರಣಾ ಸ್ಥಳವಾಗಿದೆ. ಅದರ ವಿಧ್ಯುಕ್ತವಾದ ಉದ್ಘಾಟನೆಗಾಗಿ ನಾನಲ್ಲಿಗೆ ಹೋಗ್ತಾ ಇದ್ದೇನೆ. ದಲಿತರು, ಪೀಡಿತರು, ಶೋಷಿತರು, ವಂಚಿತರು, ಹಿಂದುಳಿದವರು ಯಾರೇ ಆಗಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಭವನ ಇಚ್ಛಾಶಕ್ತಿಯು ಪ್ರಬಲವಾಗಿದ್ದರೆ ಸಂಕಷ್ಟವನ್ನು ಮೀರಿಯೂ ನಮ್ಮ ಬದುಕನ್ನು ಕಟ್ಟಿಕೊಳ್ಳಬಹುದು, ಶಿಕ್ಷಣವನ್ನು ಪಡೆಯಬಹುದು ಅಂತನ್ನೋ ಪ್ರೇರಣೆಯನ್ನು ನೀಡುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಪಸ್ಸು ಮಾಡಿದ ತಾಣ ಇದೇ ಆಗಿದೆ. ಭಾರತ ಸರ್ಕಾರ, ರಾಜ್ಯ ಸರ್ಕಾರಗಳು ಕೂಡ ಸಮಾಜದ ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗದವರ ವಿದೇಶಕ್ಕೆ ಶಿಕ್ಷಣಕ್ಕಾಗಿ ಹೋಗುವ ಜಾಣ ಮಕ್ಕಳಿಗೆ ಶಿಷ್ಯ ವೇತನವನ್ನು ಕೊಡ್ತಾ ಇವೆ. ಭಾರತದ ನಮ್ಮ ಮಕ್ಕಳು ಬ್ರಿಟನ್ನಿಗೆ ಹೋದಾಗ, ವಿದ್ಯಾಭ್ಯಾಸಕ್ಕಾಗಿ ಹೋಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸ್ಥಾನ ಅವರಿಗಾಗಿ ಒಂದು ತೀರ್ಥ ಕ್ಷೇತ್ರ ಆಗುತ್ತೆ, ಪ್ರೇರಣಾ ಭೂಮಿಯಾಗುತ್ತೆ ಅಂತನ್ನೋ ವಿಶ್ವಾಸ ನನಗಿದೆ. ಬದುಕಿನಲ್ಲಿ ಏನಾದರೂ ಕಲಿಬೇಕು, ನಂತರ ದೇಶಕ್ಕಾಗಿ ಏನನ್ನಾದರೂ ಮಾಡಬೇಕು, ಈ ಸಂದೇಶವನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ್ದು. ಅವರು ಈ ಸಂದೇಶವನ್ನೇ ಬದುಕಿದರೂ ಕೂಡ. ಹೀಗಾಗಿ ಬ್ರಿಟನ್ನಿನ ಈ ಬಾರಿಯ ಪ್ರವಾಸದಲ್ಲಿ ನಾನು ವಿಶೇಷ ರೂಪದಲ್ಲಿ ರೋಮಾಂಚಿತನಾಗಿದ್ದೇನೆ. ಹಲವು ವರ್ಷಗಳಿಂದ ಈ ಮಾತು ಗೊಂದಲದಲ್ಲಿತ್ತು, ಅದೀಗ ಬಗೆಹರಿದಿದೆ. ಅಂಬೇಡ್ಕರ್ ಅವರ ಹೆಸರಿನೊಂದಿಗಿನ ಈ ಭವನ 125 ಕೋಟಿ ಜನರ ಸ್ವತ್ತಾಗುತ್ತದೆ. ಇದನ್ನರಿತು ನನ್ನಂಥ ಜನರಿಗೆ ಎಷ್ಟೊಂದು ಆನಂದವಾಗುತ್ತೆ ಅನ್ನೋದನ್ನು ನೀವು ಊಹಿಸಬಹುದು. ಲಂಡನ್ನಲ್ಲಿ ನನಗೆ ಇನ್ನೊಂದು ಅವಕಾಶ ಕಾದಿದೆ, ಬಸವೇಶ್ವರರ ಪ್ರತಿಮೆಯ ಅನಾವರಣ. ಅನೇಕ ವರ್ಷಗಳ ಹಿಂದೆ ಜನತಂತ್ರಕ್ಕಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ ಇವರು ಮಾಡಿದ ಮಹತ್ವದ ಕಾರ್ಯವು ಅಧ್ಯಯನ ಯೋಗ್ಯವಾಗಿದೆ. ಲಂಡನ್ನಿನ ನೆಲದಲ್ಲಿ ಬಸವೇಶ್ವರರ ಪ್ರತಿಮೆಯ ಲೋಕಾರ್ಪಣೆ, ಶತಮಾನಗಳಿಗೂ ಮುಂಚೆ ಭಾರತದ ಮಹಾಪುರುಷರು ಹೇಗೆ ಯೋಚಿಸ್ತಾ ಇದ್ದರು, ಎಷ್ಟು ವಿಶಾಲವಾಗಿ ಯೋಚಿಸ್ತಾ ಇದ್ದರು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಆಗಲಿಕ್ಕಿದೆ. ಹೀಗಾಗಿ ಇಂಥ ಘಟನೆಗಳಲ್ಲಿ ಪಾಲ್ಗೊಳ್ಳೋದು ಅಂತಂದರೆ ನಮ್ಮ ಎಲ್ಲ ದೇಶವಾಸಿಗಳ ಮನಸ್ಸು ರೋಮಾಂಚನಗೊಳ್ಳುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವೆಲ್ಲ ಮನ್ ಕಿ ಬಾತ್ ಮೂಲಕ ಸಂಪರ್ಕದಲ್ಲಿ ಇರ್ತೀರಿ. ಪತ್ರಗಳ ಮೂಲಕ, ಫೋನ್ ಕರೆಗಳ ಮೂಲಕ ನಿಮ್ಮ ಮನದ ಮಾತನ್ನು ಹೇಳ್ತಾ ಇರ್ತೀರಿ. ನಿಮ್ಮ ಪತ್ರಗಳ ಮೇಲೆ ಆಕಾಶವಾಣಿಯಲ್ಲಿ ಚರ್ಚೆಗಳು ನಡೆಯುತ್ತವೆ. ಅಧಿಕಾರಿಗಳನ್ನು ಕರೆದು ನೀವು ಬರೆದ ಕೆಲವು ಸಮಸ್ಯೆಗಳನ್ನು ಬಗೆಹರಿಸೋ ಪ್ರಯತ್ನವೂ ನಡೆಯುತ್ತೆ. ಭಾರತದಂಥ ದೇಶದಲ್ಲಿ ನಮಗೆ ಅನೇಕ ಭಾಷೆಗಳನ್ನು ಕಲಿಬೇಕು. ನನಗೆ ಕೆಲವು ಭಾಷೆಗಳನ್ನು ಕಲಿಯೋ ಅವಕಾಶ ಸಿಕ್ಕಿದೆ. ಆದರೂ ಎಷ್ಟು ಅಂತ ಕಲಿಯೋದಕ್ಕೆ ಸಾಧ್ಯ? ಆದರೂ ನಾನು ಆಕಾಶವಾಣಿಗೆ ಕೃತಜ್ಞನಾಗಿದ್ದೇನೆ. ಯಾಕೆಂತಂದರೆ ಅವರು ನನ್ನ ಮನದ ಮಾತನ್ನು ರಾತ್ರಿ 8 ಗಂಟೆಗೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಸಾರ ಮಾಡ್ತಾರೆ. ಧ್ವನಿ ಇನ್ಯಾರದೋ ಇರಬಹುದು, ಆದರೆ ಮಾತು ಮಾತ್ರ ನನ್ನ ಮನದ ಮಾತೇ ಆಗಿರುತ್ತೆ. ರಾತ್ರಿ 8 ಗಂಟೆಗೆ ನಿಮ್ಮ ಭಾಷೆಯಲ್ಲಿಯೇ ನಿಮ್ಮನ್ನು ತಲುಪ್ತೇನೆ. ನಮ್ಮ ನಡುವೆ ಇಂಥ ಒಳ್ಳೆಯ ಸಂಬಂಧ ಬೆಳೆದಿದೆ. ಕಳೆದ ಬಾರಿ ನಾನು 1 ವರ್ಷವನ್ನು ಪೂರೈಸಿದ್ದೆ, ಈ ಬಾರಿ ಹೊಸ ವರ್ಷವನ್ನು ಆರಂಭಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ದೇಶ ಬಾಂಧವರಿಗೆ ಇನ್ನೊಮ್ಮೆ ನನ್ನ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್.
ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದಾಳದ ಮಾತು ಇದುವರೆಗೆ ಕೇಳಿದಿರಿ. ಅನುವಾದಿಸಿ ಓದಿದವರು ಅಬ್ದುಲ್ ರೆಹಮಾನ್ ಪಾಷಾ. ಪ್ರಸ್ತುತಿ ಮಂಜುಳಾ ಹಾಗೂ ಶಿವಕುಮಾರ್ ಎನ್ಕೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು, ಎಫ್ಎಂ ರೈನ್ಬೋ, ಅಮೃತ ವರ್ಷಿಣಿ ವಾಹಿನಿಯೂ ಸೇರಿದಂತೆ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.